हरि ओम हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गायमध्वदुग्धब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितां विद्यापयोनिधीन् वन्दे ब्रह्मविद्यागुणोन्मम ब्रह्मचर्य हरिप्रीति सुविद्या वादशालिनः इष्टदान् कष्टहर्त्रोन्नः विद्यामान्यान् मुनीन् नमः वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं धीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् ಇಲ್ಲಿ ಮೊನ್ನೆವರೆಗೂ ನೋಡಿದ್ದು ಪ್ರಕೃತಿಯಲ್ಲಿರುವಂಥ ಎರಡು ಅಂಶಗಳು ಸತ್ವಾಂಶ ತಮೋಂಶ ಆ ಎರಡು ಅಂಶಗಳನ್ನು ತೆಗೆದುಕೊಂಡು ಎರಡು ಗುಣಗಳನ್ನು ಮಾಡಿದ ಚೂರು ಚೂರು ಸತ್ವಗುಣ ತಮೋಗುಣ ಆ ಸತ್ವತಮೋ ಗುಣಗಳಿಂದ ನಾರಾಯಣ ಭಾಗಗಳನ್ನು ತೆಗೆದು ಒಂದಕ್ಕೊಂದನ್ನು ಬೆರೆಸಿ ನಂತರ ಪುನಃ ಬೆರೆಸಿದಾಗ ಏರ್ಪಟ್ಟದ್ದೇ ರಜೋಗುಣ. ಈ ಮೂರು ಗುಣದಿಂದ ಜಗತ್ ಸೃಷ್ಟಿಯಾಯಿತು. ಆದರೆ ಭಗವಂತ ಸೃಷ್ಟಿಕಾಲದಲ್ಲಿ ಈ ಎರಡು ಅಂಶಗಳಿಂದ ಮೂರು ಗುಣಗಳನ್ನು ತಯಾರು ಮಾಡಿದ್ದು. ಸೃಷ್ಟಿಕ್ಕಿಂತ ಮೊದಲೇ ದೇವರ ಹೊಟ್ಟೆಯಲ್ಲಿ ಅನೇಕ ಜೀವರಾಶಿ ಇದ್ದಾರಲ್ವ, ಅವರ ಸುತ್ತೂ ಲಿಂಗ ಶರೀರ ಇದ್ದೇ ಇತ್ತಲ್ವ. ಆ ಲಿಂಗ ಶರೀರ ಎಂಥದ್ದು? ಮೂರು ಗುಣಗಳಿಂದ ಏರ್ಪಟ್ಟದ್ದು. ಆವಾಗ ಪ್ರಶ್ನೆ ಬರುತ್ತೆ, ಮೂಲ ಪ್ರಕೃತಿಯಲ್ಲಿ ಇರೋದು ಅಂಶಗಳು ಮಾತ್ರವೇ ಅಂತಿರುವಾಗ ಸೃಷ್ಟಿಕಾಲಕ್ಕೆ ಭಗವಂತ ಗುಣಗಳು ಅಂತ ಮಾಡುತ್ತಾನೆ, ಇಲ್ಲದಿದ್ದರೆ ಅದಕ್ಕಿಂತ ಮೊದಲು ಗುಣಗಳೇ ಇದ್ದಿಲ್ಲ, ದೇವರು ಸೃಷ್ಟಿ ಮಾಡಿಲ್ಲ ಅದನ್ನು. ಅಂಥ ಕಾಲಕ್ಕೆ ಮೂರು ಗುಣಗಳು ಜೀವನ ಲಿಂಗ ದೇಹದಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಈ ಸಂಶಯ ಹಾಗೆ ಉಳ್ಕೊಂಡರೆ ಅದಕ್ಕಿಷ್ಟೇ ಉತ್ತರ. ಈ ಅಂಶಗಳಿಂದ ಗುಣಗಳು ಅಂತ ತಯಾರಾಗಿದ್ದು ಎರಡು ರೀತಿಯಲ್ಲಿ ಅಂದರೆ, ಒಂದು ಸಹಜವಾಗಿ, ಇನ್ನೊಂದು ಭಗವಂತ ಮಾಡಿದ್ದು. ಈ ಸಹಜ ಅಂದರೆ ಏನು, ಹೇಗೆ? ಈಗ ನೋಡಿ, ನನಕ್ಕೊಂದು ದೃಷ್ಟಾಂತ ಯಾವಾಗಲೂ ಈ ವಿಷಯ ಬಂದಾಗ ಕೊಟ್ಟಿದ್ದಿದೆ. ಈ ಸಿಮೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಆ ಸಿಮೆಂಟು ಈ ಬೆಲ್ಟಿನ ಮೂಲಕ ಬೀಳ್ತಾ ಇರುತ್ತೆ, ಎಲ್ಲಿಂದ ಬರ್ತಾ ಇರುತ್ತೆ, ಬೀಳ್ತಾ ಇರುತ್ತೆ, ಒಂದು ಕಡೆ ರಾಶಿಯಾಗಿ ಮೇಲಿಂದ ಸಿಮೆಂಟ್ ಬೀಳ್ತಾ ಇರುತ್ತೆ. ಅಲ್ಲಿ ಕೆಲಸ ಮಾಡೋರೆಲ್ಲ ಯಾರೋ ಆ ಸಿಮೆಂಟನ್ನು ತಂದು ಅವ್ರ ಮೈಗೆ ಹತ್ಸಲ್ಲ, ಆ ಸಿಮೆಂಟೇ ತಾನಾಗಿ ಅವರ ಮೈ ಸುತ್ತ ಒಂದು ಕವರ್ ಥರ ಫಾರ್ಮ್ ಆಗತ್ತೆ. ಹಾಗೆ ನೋಡಿ, ಈ ಸಿಮೆಂಟಿನ ಜೊತೆಗೇನೆ ಇಜ್ಜಲು ಮೇಲಿಂದ ಬೀಳ್ತಾ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಇಜ್ಜಲಿನ ಧೂಳಿಯೂ ಏಳ್ತಾ ಇದೆ, ಅದು ಕೆಲಸ ಮಾಡುವವರ ಮೇಲೆ ಕವರ್ ಆಗಿ ಬೀಳ್ತಾ ಇರುತ್ತೆ. ಆ ಕವರ್ ಆಗಿ ಬೀಳುವಾಗ ಸಿಮೆಂಟು ಬೀಳುವಾಗಲೇ ಇಜ್ಜಲು ಬೀಳ್ತಾ ಇರುತ್ತೆ. ಸಿಮೆಂಟು ಇಜ್ಜಲು ನಾವು ಬೆರಕೆ ಮಾಡದೆ ತಾನಾಗಿ ಬೆರೆತು ಹೋಗಿ ಅವರ ಮೇಲೆ ಬೀಳ್ತಾ ಇರುತ್ತೆ. ಸಿಮೆಂಟು ಬೀಳ್ತಾ ಇರುತ್ತೆ, ಇಜ್ಜಲು ಬೀಳ್ತಾ ಇರುತ್ತೆ, ಎರಡು ಬೆರಕೆ ಆಗಿ ಒಟ್ಟಾರೆ ಅವರ ಮೇಲೆ ಕವರ್ ಏನಿರುತ್ತಲ್ಲ, ಅವರ ಮೇಲೆ ಥಿಕ್ ಲೇಯರ್ ಫಾರ್ಮೇಷನ್ ಆಗಿರುತ್ತಲ್ಲ, ಅದರೊಳಗೆ ಮೂರೂ ಇರುತ್ತೆ. ಸಿಮೆಂಟು ಇಜ್ಜಲು ಎರಡರ ಬೆರಕೆಯೂ ಅದರಲ್ಲಿ ಫಾರ್ಮ್ ಆಗಿರುತ್ತೆ. ಹಾಗೆ ಈ ಅಂಶಗಳು ನ್ಯಾಚುರಲ್ ಆಗಿ ಮೂರು ಗುಣಗಳಾಗಿ ಫಾರ್ಮೇಷನ್, ನ್ಯಾಚುರಲ್ ಫಾರ್ಮೇಷನ್ ಅನಾದಿಯಿಂದ ಇದ್ದದ್ದು ಎಲ್ಲಿ ಅಂದರೆ ಈ ಲಿಂಗ ದೇಹದಲ್ಲಿ. ಅದೂ ನ್ಯಾಚುರಲ್ ಅಂದರೆ ಅದರಲ್ಲಿ ಶಕ್ತಿ ಬರಬೇಕಾದ್ರೆ ಭಗವಂತನೇ, ಅವನು ಬಿಟ್ಟರೆ ಬೇರೆ ಸ್ವಾತಂತ್ರ್ಯ ಶಕ್ತಿ ಎಲ್ಲೂ ಇಲ್ಲ. ಅದಕ್ಕೆ ಅನಾದಿಯಿಂದ ಇರತಕ್ಕಂಥ ಎರಡು ಅಂಶಗಳಲ್ಲೇ ಭಗವಂತ ತನ್ನ ರೂಪಗಳನ್ನು ಇಟ್ಟು ತಾನೇ ಅದು ಹೇಗೆ ವಿಶೇಷವಾಗಿ ರೂಪ ತಗೊಳ್ಬೇಕು, ಆ ರೂಪದಲ್ಲಿ ಅನಾದಿಯಿಂದ ಇದ್ದರೆ ಅದರೊಳಗೆ ದೇವರು ಹಾಗೇ ಇದ್ದಾನೆ. ನ್ಯಾಚುರಲ್ ಫಾರ್ಮೇಷನ್ ಅದು. ನಂತರ ಸೃಷ್ಟಿಕಾಲದಲ್ಲಿ ದೇವರು ವಿಶೇಷವಾಗಿ ಆ ಫಾರ್ಮೇಷನ್ ಹೇಗಿದೆ ಅದೇ ಥರನೇ ಇಲ್ಲಿ ಫಾರ್ಮ್ ಮಾಡ್ತಾ ಇದ್ದಾನೆ. ಇದು ಅದಕ್ಕೆ ಉತ್ತರ. ಹಾಗಾದರೆ ಇವಾಗ ಎಲ್ಲಿಗೆ ಬರ್ತಾ ಇದೆ ಅಂದರೆ, ಜೀವನ ಸುತ್ತೂ ಲಿಂಗ ದೇಹ. ಈ ಲಿಂಗ ದೇಹ ಜೀವನ ಸುತ್ತು ಇರುವ ಕಾಲಕ್ಕೆ ಅದರಲ್ಲಿ ಏನಾಗ್ತಾ ಇದೆ ಅಂದರೆ, ಜೀವನ ತಿಳುವಳಿಕೆ ಆ ಲಿಂಗ ದೇಹದ ಮೂಲಕ ಪ್ರವಾಹ ಆದಾಗ ಆ ಮೂರು ಗುಣಗಳ ಅಂಟು ಈ ಬುದ್ಧಿಗೆ ಬರುತ್ತೆ, ಜೀವನ ಬುದ್ಧಿಗೆ ಬರ್ತಾ ಇದೆ. ಜೀವನ ಬುದ್ಧಿಗೆ ಬಂದಾಗ ನಾನಾ ರೀತಿಯಾದ ಸತ್ವಗುಣಕ್ಕೆ ಸಂಬಂಧಪಟ್ಟ ತಿಳುವಳಿಕೆ, ರಜೋಗುಣಕ್ಕೆ ಸಂಬಂಧಪಟ್ಟ ತಿಳುವಳಿಕೆ, ತಮೋಗುಣಕ್ಕೆ ಸಂಬಂಧಪಟ್ಟ ತಿಳುವಳಿಕೆ ಅಂತ ಮೂರು ಭಾಗವಾಗಿ ಬರ್ತಾ ಇದೆ. ಆ ತಿಳುವಳಿಕೆಗೆ ವಿಶೇಷವಾಗಿ ಈ ರೀತಿ ಬಣ್ಣ ಹತ್ತಿದಾಗ ಅದಕ್ಕೆ ತಕ್ಕಂತೆ ಆಲೋಚನೆಗಳು, ಅದಕ್ಕೆ ತಕ್ಕಂಥ ನಿಶ್ಚಯಗಳು, ಅದಕ್ಕೆ ತಕ್ಕಂಥ ಕರ್ಮ ಪ್ರವೃತ್ತಿ ಆಗುತ್ತೆ. ಅದನ್ನೇ ಹೇಳ್ತಾರೆ, ಗುಣಾಃ ಸೃಜಂತಿ ಕರ್ಮಾಣಿ. ನಮ್ಮಿಂದ ನಾನಾ ರೀತಿಯಾಗಿ ಕರ್ಮಗಳಾಗ್ತಾ ಇವೆ. ನೋಡಿ, ಲಿಂಗದೇಹದ ಸತ್ವ ಪರಿಚ್ಛೇದ, ಅದರೊಳಗೆ ಸೂಕ್ಷ್ಮ ಸ್ಥೂಲ ಅಂತ ಎರಡು. ಸೂಕ್ಷ್ಮ ಪರಿಚ್ಛೇದದಲ್ಲಿ ಈ ಒಂದು ತಿಳುವಳಿಕೆ ಬರ್ತಾ ಇದ್ದರೆ ಇವಾಗ ಏನು ಪ್ರವಚನಾದಿಗಳು ಕೇಳೋದು, ಅದರ ಜ್ಞಾನ ಪಡೆಯೋದು, ಈ ಕಾರ್ಯ ಆಗ್ತಾ ಇದೆ, ಈ ಕರ್ಮ ನಡೀತಾ ಇದೆ. ಅದೇ ಸ್ಥೂಲ ಸತ್ವಗುಣದ ಮೂಲಕ ನಮ್ಮ ಬುದ್ಧಿ ಪ್ರವಾಹ ಆದರೆ ದೇವರು ಈ ತತ್ವಜ್ಞಾನ ಅಲ್ಲದೆ ಹೊರಗಿನ ಪದಾರ್ಥಗಳು ಏನೇನಿವೆ ಅದರ ಬಗ್ಗೆ ಒಳ್ಳೆ ತಿಳುವಳಿಕೆ ಬಂದು ಅದರ ಗುರುತು ಆಕರ್ಷಣೆ ಆಗಿ ಆ ಪದಾರ್ಥಗಳು ವ್ಯಕ್ತಿಗಳ ಹಿಂದೆ ಓಡೋದಾಗುತ್ತೆ. ಸತ್ವಗುಣದ್ದೇ ಆ ಕರ್ಮಗಳಾಗ್ತಾ ಬರುತ್ತೆ. ನಂತರ ರಜೋಗುಣದ ಸೂಕ್ಷ್ಮ ಭಾಗದಲ್ಲಿ ನಮ್ಮ ಬುದ್ಧಿ ಪ್ರವಾಹ ಆದರೆ ದೈವಿ ಕಾರ್ಯಗಳಲ್ಲಿ ತೊಡಗ್ತೇವೆ. ರಜೋಗುಣದ ಸ್ಥೂಲ ಭಾಗದಲ್ಲಿ ಪ್ರವಾಹ ಆದರೆ ಬುದ್ಧಿ ಲೌಕಿಕ ಕಾರ್ಯಗಳಲ್ಲಿ ತೊಡಗ್ತಾ ಬರ್ತೇವೆ. ತಮೋಗುಣದ ಸೂಕ್ಷ್ಮ ಭಾಗದಲ್ಲಿ ಹೊರಟರೆ ದೇವರಿಗೆ ವಿರುದ್ಧವಾದ ಬುದ್ಧಿ ಬರ್ತಾ ಇರುತ್ತೆ. ತಮೋಗುಣದ ಸ್ಥೂಲ ಭಾಗದಲ್ಲಿ ವಿಶೇಷವಾಗಿ ಬಂದರೆ ಹೊರಗಿನ ಏನು ಈ ಲೋಕ ಈ ಜಗತ್ತು ಈ ಏನು ಜ್ಞಾನ ಇದೆ ಅದು ವ್ಯತಿರಿಕ್ತವಾದ ತಪ್ಪಾದ ತಿಳುವಳಿಕೆ ಬರ್ತಾ ಇರುತ್ತೆ ಲೋಕದ ಕುರಿತಾಗಿ. ಈ ರೀತಿಯಾಗಿ ನಮ್ಮ ತಿಳುವಳಿಕೆಗೆ ನಾನಾ ರೀತಿ ಬಣ್ಣ ಹತ್ತಿದಾಗ ಅದಕ್ಕೆ ತಕ್ಕಂಥ ಆಲೋಚನೆ, ಅದಕ್ಕೆ ತಕ್ಕಂಥ ಒಂದು ಬಯಕೆ, ಅದಕ್ಕೆ ತಕ್ಕಂಥ ಪ್ರವೃತ್ತಿ ಆಗ್ತಾ ಬರುತ್ತೆ. ಗುಣಾಸೃಜಂತಿ ಕರ್ಮಾಣಿ ಅದನ್ನು ಹೇಳ್ತಾ ಇದ್ದಾರೆ. ಗುಣ ಅಂದರೆ ಸತ್ವ ರಜ ಪ್ರಭೃತಯ ಮನ ಇಂದ್ರಿಯ ಶರೀರದ್ವಾರ. ಈ ಗುಣಗಳು ಕರ್ಮಗಳನ್ನು ಹೇಗೆ ಹುಟ್ಟಾಕತ್ತೆ ಅಂದರೆ ಈ ಬುದ್ಧಿ ಅಂದರೆ ನಮ್ಮ ಜ್ಞಾನ ಪ್ರಕಾಶ ಈ ಸತ್ವರಜಸ್ತಮೋ ಗುಣಗಳ ಮೂಲಕ ಪ್ರವಾಹ ಆದಾಗ ಅದು ಮನಸ್ಸಿಗೆ ಸಂಪರ್ಕ ಆಗುತ್ತೆ ಜ್ಞಾನ ಪ್ರಕಾಶ. ಆವಾಗ ಆಲೋಚನೆ ಬರುತ್ತೆ, ಇಚ್ಛಾ ಬರುತ್ತೆ. ಹಾಗೆ ಇಂದ್ರಿಯಗಳ ಮೂಲಕ ಬಂದಾಗ ವಿಶೇಷವಾಗಿರತಕ್ಕಂಥ ಇಂದ್ರಿಯ ಶರೀರದ ಮೂಲಕ ಬಂದಾಗ ಪ್ರವೃತ್ತಿ ಆಗುತ್ತೆ. ಕರ್ಮಾಣಿ ಯಾವ್ಯಾವ ಕರ್ಮಗಳು? ಸಾತ್ವಿಕ ರಾಜಸ ತಾಮಸಾನಿ ಜೀವೇ ಸೃಜಂತಿ ಗುಣಾಹ ಸೃಜಂತಿ, ಈ ಜೀವನದಲ್ಲಿ ಆಗುವಂತೆ ಗುಣಗಳು ಮಾಡುತ್ತೆ. ಕಾಲೋನು ಸೃಜತೆ ಗುಣಾನ್. ಕಾಲ ಅಂದ್ರೆ ಯಾರು? ಭಗವಂತ. ಸರ್ವ ಕಲ್ಯಾಣ ಗುಣ ಸಂಪನ್ನತ್ವ ಅಂತ ಕಾಲನಾಮ ಪರಮಾತ್ಮ. ಈ ಅನು ಅಂದರೆ ಪ್ರಕೃತಿ ಲಕ್ಷಣ ಉಪಾದಾನ ಮಾದಾಯ ಗುಣಾನ್ ಸೃಜತೆ. ಈ ಜೀವನ ಒಳಗಿಂದ ಬರತಕ್ಕಂಥದ್ದು ಹೀಗಾದರೆ ಕಾಲನಾಮಕ ಭಗವಂತ ಹೊರಗಿದ್ದುಕೊಂಡು ಪ್ರಕೃತಿಯಿಂದ ಈ ಮೂರು ಗುಣಗಳನ್ನು ಸೃಷ್ಟಿ ಮಾಡುತ್ತಾನೆ. ಜೀವಸ್ತು ಗುಣ ಸಂಯುಕ್ತ ಅದು ಹೇಳ್ತಾ ಇದ್ದಾರೆ. ಈ ಗುಣದಿಂದ ಕೂಡಿಕೊಂಡವನಾಗ್ತಾನೆ ಜೀವ. ಹೇಗೆ? ಈ ಶರೀರಾದಿಗಳಲ್ಲಿರತಕ್ಕಂಥ ಒಳಗಿನ ಮೂರು ಗುಣಗಳು, ಲಿಂಗದೇಹ ಅಲ್ಲಿರೋ ಮೂರು ಗುಣಗಳು, ಅನಿರುದ್ಧ ದೇಹ ಅಲ್ಲಿರೋ ಮೂರು ಗುಣಗಳು, ಸ್ಥೂಲ ದೇಹ ಅಲ್ಲಿರೋ ಮೂರು ಗುಣಗಳು, ಇದರ ಮೂಲಕ ಅವನ ಪ್ರವೃತ್ತಿ. ಜೊತೆಗೆ ಇವನಿಗಿರತಕ್ಕಂಥ ಮನಸ್ಸು ಇಂದ್ರಿಯಗಳು ದೇಹ ಅದು ಆಕ್ಟಿವೇಟ್ ಆಗಬೇಕಾದ್ರೆ ಹೊರಗಿರತಕ್ಕಂಥ ಪದಾರ್ಥಗಳೆಲ್ಲ ಬೇಕು. ಅವೆಲ್ಲ ಯಾವುದರಿಂದ ತಯಾರಾಗಿದ್ದು? ದೇವರೇ ತಯಾರು ಮಾಡಿದ ಮೂರು ಗುಣಗಳಿಂದ ತಯಾರಾದದ್ದೇ. ಶಬ್ದ ಸ್ಪರ್ಶ ರೂಪ ರಸಗಂಧ. ಕಿವಿಯಿಂದ ಕೇಳೋದು ಶಬ್ದಗಳು, ಸ್ಪರ್ಶ ಮೈಗೆ ಆಗೋದು, ಕಣ್ಣಿಗೆ ರೂಪ, ನಾಲಿಗೆಯಿಂದ ರಸ, ಮೂಗಿನಿಂದ ಗಂಧ, ಇವೆಲ್ಲವೂ ಕೂಡ ವಿಶೇಷವಾಗಿ ಹೊರಗಿನ ಮೂರು ಗುಣದಿಂದ ತಯಾರಾದ ಪದಾರ್ಥಗಳು. ಹೊರಗಿನ ಮೂರು ಗುಣಗಳಿಂದ ತಯಾರಾದ ಜಗತ್ತು ಪದಾರ್ಥಗಳು, ಒಳಗಿನ ಮೂರು ಗುಣಗಳಿಂದ ತಯಾರಾದ ಯಾವುದು? ಎಲ್ಲ ಶರೀರಗಳು. ಈ ಜೀವನ ಪ್ರಕಾಶ ಲಿಂಗ ದೇಹದ ಮೂಲಕ ಪ್ರವಹಿಸಿ ಅಲ್ಲಿರೋ ಗುಣಗಳ ಅಂಟಿನಿಂದ ನಾನಾ ಬುದ್ಧಿಯನ್ನು ಪಡೆದು ನಾನಾ ರೀತಿಯ ಆಲೋಚನೆ ಇಚ್ಛಾ ಪ್ರವೃತ್ತಿ ಪ್ರಯತ್ನವನ್ನು ಪಡೆದು ಅದರ ಮೂಲಕ ಹೊರಗಿರುವ ಮೂರು ಗುಣಗಳ ಅಂಟು ಬರ್ತಾ ಬರುತ್ತೆ. ಒಳಗಿರುವ ಮೂರು ಗುಣಗಳ ಅಂಟು, ಹೊರಗಿರುವ ಮೂರು ಗುಣಗಳ ಅಂದರೆ ಜಗತ್ತಿನಲ್ಲಿ ವ್ಯಾಪಿಸಿರುವ ಅಂಟು ಜೀವನಿಗೆ ಬರುತ್ತೆ. ಜೀವಸ್ತು ಗುಣ ಸಂಯುಕ್ತ ಅಂದ್ರೇನು? ಗುಣ ಕಾರ್ಯ ದೇಹ ಸಂಯುಕ್ತ ಭುಂಕ್ತೆ ಕರ್ಮ ಫಲಾನ್ಯಸೌ. ಈ ವಿಶೇಷವಾಗಿರತಕ್ಕಂಥ ಜೀವ ಈ ಮೂರು ಗುಣಗಳ ಅಂಟು, ದೇಹದಲ್ಲಿರತಕ್ಕಂಥ ಮೂರು ಗುಣಗಳ ಅಂಟು, ಹಾಗೆ ಹೊರಗಿರತಕ್ಕ ಮೂರು ಗುಣಗಳ ಅಂಟು ಇವನಿಗೆ ಬರ್ತಾ ಬರುತ್ತೆ. ನೋಡಿ, ಈ ಶರೀರದಲ್ಲಿರತಕ್ಕಂಥ ಮೂರು ಗುಣಗಳ ಮೂಲಕ ಇವನ ಬುದ್ಧಿ ಅಂದರೆ ಜ್ಞಾನ ಪ್ರಕಾಶ ಹೊರಗೆ ಬಂದಾಗ ಆ ಜ್ಞಾನಕ್ಕೆಲ್ಲ ಅಂಟಿಕೊಳ್ಳುತ್ತೆ ಈ ಅಜ್ಞಾನ, ಈ ಮೂರು ಗುಣಗಳದ್ದೆಲ್ಲ. ಇದರಿಂದಾಗಿ ಹೊರಗಿನ ಪದಾರ್ಥಗಳು ವ್ಯಕ್ತಿಗಳ ಸಂಪರ್ಕ, ಅದರ ಮೇಲೆ ಅಭಿಮಾನ ಅಜ್ಞಾನ ಎಲ್ಲ ಹುಟ್ಟುತ್ತಾ ಹುಟ್ಟುತ್ತಾ ಇವೆಲ್ಲ ಎಲ್ಲಿ ಸ್ಟೋರ್ ಆಗೋದು? ಜೀವನ ಜ್ಞಾನದ ಮೇಲೆ ಎಲ್ಲ ಎಫೆಕ್ಟ್ ಆಗೋದು, ಅಲ್ಲಿ ಎಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಹೌದಾ? ಇದನ್ನು ಹೇಳ್ತಾ ಇದ್ದಾರೆ. ದೇಹಗತತ್ವೇಪಿ ಗುಣ ಕಾರ್ಯ ದೇಹ ಸಂಯುಕ್ತ. ಈ ಜೀವ ಗುಣ ಸಂಯುಕ್ತನಾಗಿರ್ತಾನೆ ಅಂದರೆ ಗುಣದ ಕಾರ್ಯ, ಮೂರು ಗುಣಗಳ ಅದರಿಂದ ತಯಾರಾದ ಕಾರ್ಯ ಅಂದರೆ ಯಾವುದು? ಶರೀರ. ಈ ಶರೀರದಿಂದ ತಾನು ಕೂಡಿಕೊಂಡು ಈ ದೇಹದಲ್ಲೇ ಇದ್ದರು, ಕರ್ಮವನ್ನು ಮಾಡುತ್ತಾ ಇದ್ದರು, ಪರಮಾತ್ಮ ಸ್ವತಂತ್ರತ್ವಾತ್ ನಭುಂಕ್ತೆ ಇತಿ ಜ್ಞಾಪಯತಿ. ದೇವರು ಈ ದೇಹದಲ್ಲಿದ್ದರೂ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಸ್ವತಂತ್ರನಾದ್ದರಿಂದ ಈ ಕರ್ಮ ಫಲವನ್ನು ತಾನು ಸ್ವೀಕಾರ ಮಾಡಲ್ಲ. ಜೀವಸ್ತು ಅಸ್ವತಂತ್ರ ಅತಃ ಕರ್ಮಫಲಾನಿ ಭುಕ್ತ್ವ ಸಯದಾ ಮದನುಗ್ರಹ ವಿಷಯೋ ಭವತಿ ತದಾ ಸಂಸಾರಾನ್ ಮುಕ್ತೋ ಭವತಿ ಇತಿ ಭಾವ. ಜೀವನಾದರೂ ಅಸ್ವತಂತ್ರನಾದವ, ದೇವರು ಮಾಡಿಸಿದ್ದನ್ನು ಮಾಡುವವ, ದೇವರು ಮಾಡಿಸಿದ ಪ್ರಯತ್ನವನ್ನು ಮಾಡುವವ, ಇಂಥ ಜೀವ ಅಸ್ವತಂತ್ರನಾದ್ದರಿಂದ ಇವನಿಗೆ ಸುತ್ತು ಬಂಧ ಇರೋದರಿಂದ ಕರ್ಮದ ಫಲಗಳನ್ನು ಭೋಜನೆ ಮಾಡುತ್ತಾನೆ ಇರ್ತಾನೆ. ಯಾವಾಗಾದರೆ ನಾನು ಅವನ ಕರ್ಮಾನುಸಾರವೇ ನಾನು ಅವನನ್ನು ಬಿಡುಗಡೆ ಮಾಡಬೇಕು ಅಂತ ಮೊದಲೇ ಸಂಕಲ್ಪದಕ್ಕೆ ಕರ್ಕೊಂಡು ಬಂದಿದ್ದೇನೆ, ಯಾವಾಗಾದರೆ ನಾನು ಆ ಕರ್ಮಗಳನ್ನು ಕಳೆದು ಬಿಡುತ್ತೇನೋ ಇನ್ನು ಅವನನ್ನು ಹೊರಗೆ ತರಬೇಕು ಅಂತ ಅನುಗ್ರಹ ಮಾಡಲಿಕ್ಕೆ ಶುರು. ಅನುಗ್ರಹ ಅಂದರೆ ಏನು? ಮೊದಲಿಂದಲೇ ಅನುಗ್ರಹ ಇದೆ ದೇವರದು, ಪ್ರತ್ಯೇಕ ಮಧ್ಯದಲ್ಲಿ ಅನುಗ್ರಹ ಬರುವುದು ಅಂತೇನಿಲ್ಲ. ಆ ಕರ್ಮವನ್ನು ಕಳೆದು ಆ ಕಳೆದ ಕರ್ಮಕ್ಕೆ ತಕ್ಕಂತೆ ನಮ್ಮನ್ನು ಕೈ ಹಿಡಿಯುವುದು, ಅದನ್ನು ಅನುಗ್ರಹ. ಯಾವಾಗಾದರೂ ನಾನು ಹಿಡೀಲಿಕ್ಕೆ ಹೋಗ್ತೀನೋ ಆವಾಗ ತದಾ ಸಂಸಾರಾತ ಮುಕ್ತೋ ಭವತಿ ಇತಿ ಭಾವ. ಆವಾಗ ಜೀವ ಈ ಸಂಸಾರದಿಂದ ಮುಕ್ತನಾಗ್ತಾನೆ. ಅಂದರೆ ಹೇಗಿದು ಮತ್ತು ಅಂದರೆ ಜೀವನೊಳಗಿದ್ದುಕೊಂಡು ದೇವ ಈ ಮೂರು ಗುಣ ಮುಗಲ ಮೂಲಕ್ಕೆ ಇವನ ಜ್ಞಾನವನ್ನು ಕರ್ಕೊಂಡು ಬರುತ್ತಾ, ಆ ಹಿಂದಿನ ಕರ್ಮಾನುಸಾರ ಈ ಲಿಂಗದೇಹದಲ್ಲಿರುವ ಮೂರು ಗುಣಗಳ ಅನುಸಾರವಾಗಿ ಇವನಿಗೆ ನಾನಾ ಕರ್ಮಗಳ ಸಂಪರ್ಕ ಕೊಟ್ಟು ಅದರ ಫಲಗಳನ್ನು ಅನುಭವಿಸಿ ಅನುಭವಿಸಿ ಅನುಭವಿಸುವಂತೆ ಮಾಡಿ ಕೊನೆಗೆ ಆ ಕರ್ಮಗಳನ್ನು ಈ ಮೂರು ಗುಣಗಳನ್ನು ಸವೆಸಿ 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 ಇವನನ್ನು ಅದರಿಂದ ಬಿಡುಗಡೆ ಮಾಡುತ್ತಾನೆ ಭಗವಂತ. ಇದು ಅಲ್ಲಿರತಕ್ಕಂಥ ಒಂದು ತತ್ವ. ಆದ್ದರಿಂದ ದೇವರು ಯಾವಾಗಾದರೂ ನಮ್ಮನ್ನು ಬಿಡುಗಡೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅವನ ಆಕ್ಟಿವೇಶನ್ ಶುರು ಆಗುತ್ತೋ ಆವಾಗ ಈ ಕರ್ಮಗಳೆಲ್ಲ ಬಿಟ್ಟು ಹೋಗುತ್ತೆ, ಕರ್ಮಗಳೆಲ್ಲ ಸವಿದು ಹೋಗುತ್ತೆ. ನಂತರ ಈ ಮೂರು ಗುಣಗಳಲ್ಲಿರುವ ಭಗವದ್ ರೂಪಗಳು ಆ ಮೂರು ಗುಣಗಳನ್ನು ಧ್ವಂಸ ಮಾಡುತ್ತಾ ಬರುತ್ತೆ. ಜೀವ ಈ ಮೂರು ಗುಣಗಳ ಅಂಟಿನಿಂದ ದೂರ ಆಗ್ತಾನೆ. ಸ್ವಲ್ಪ ಅರ್ಥ ಆಗೋದಾದರೆ ಈ ಟ್ಯೂಬ್ ಲೈಟಿಂದ ಬರತಕ್ಕಂಥ ಕಾಂತಿ ಬಣ್ಣದ ಕಾಗದದ ಮೂಲಕ ಬರ್ತಾ ಇರುವಾಗ ಆ ಕಾಂತಿಗೆ ಬಣ್ಣದ ಕಾಗದದ ಬಣ್ಣ ಹತ್ತಿಕೊಳ್ತಾ ಇರುತ್ತೆ. ಹೊರಗೆ ಬರುವ ಬೆಳಕಿಗೆ ಬಣ್ಣವೇ ಇರುತ್ತೆ. ಆದರೆ ಆ ಬೆಳಕು ಬರುವಾಗ ಬಿಸಿಯಿಂದ ಕೂಡಿಕೊಂಡು ಬಂದು 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 ಆ ಪೇಪರೆಲ್ಲ ಫೇಡ್ ಔಟ್ ಆಗಿಬಿಡುತ್ತೆ. ಬಿಸಿ ಆಗಿ 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 ಕೊನೆಗೆ ಆ ಪೇಪರಲ್ಲಿರತಕ್ಕಂಥ ಬಣ್ಣವೆಲ್ಲ ಹೊರಟು ಹೋಗುತ್ತೆ. ಪೇಪರು ಬಣ್ಣ ಎಲ್ಲೆಲ್ಲಿ ಈ ಕಾಂತಿ ಸಂಪರ್ಕ ಆಗ್ತಾ ಇದೋ ಅದೆಲ್ಲ ಬಿಳಿ 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 ಆಗ್ತಾ ಇರುತ್ತೆ. ಸುತ್ತೆಲ್ಲ ಬ್ಲೂ ಇರುತ್ತೆ ಅಥವಾ ಎಲ್ಲ ಬಣ್ಣ ಇರುತ್ತೆ. ಎಲ್ಲಿ ಕಾಂತಿ ಟಚ್ ಆಗ್ತಾ ಇರುತ್ತೋ ಅಲ್ಲೆಲ್ಲ ಬಿಳಿ ಆಗ್ತಾ 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 ಬರುತ್ತೆ. ಆ ಕಲರ್ ಫೇಡ್ ಔಟ್ ಆಗ್ತಾ ಬರುತ್ತೆ. ಕೊನೆಗೇನಾಗುತ್ತೆ, ಏನು ಒಳಗಿಂದ ಬರುವಂಥ ಟ್ಯೂಬ್ ಲೈಟ್ ಬಿಳಿ ಕಾಂತಿಯೇ ಹೆಸರಿಗೆ ಇದು ಈಗ ಬಣ್ಣದ ಕಾಗದ, ಬಣ್ಣ ಹೊರಟೋಗಿದೆ ಅದರಲ್ಲಿ, ಇನ್ನು ಬಿಳಿ ಕಾಗದದಂತೆ ಆಗಿದೆ. ಇದರ ಮೂಲಕ ಕಾಂತಿ ಬರಲಿಕ್ಕೆ ಶುರು ಮಾಡಿದಾಗ ಈ ಬಣ್ಣ ಅಂಟಿಕೊಳ್ಳಲ್ಲ ಕಾಂತಿಗೆ. ಹೌದಾ? ಹಾಗೆಯೇ ದೇವ ನಮ್ಮ ಸುತ್ತೂ ಇರತಕ್ಕಂಥ ಈ ಮೂರು ಗುಣಗಳ ಲಿಂಗ ದೇಹದ, ಅನಿರುದ್ಧ ದೇಹದ, ಸ್ಥೂಲ ದೇಹದ ಮೂಲಕ ನಮ್ಮ ತಿಳುವಳಿಕೆಯನ್ನು ಹೊರಗೆ ತರ್ತಾ ಅದರೊಳಗೆ ಬಿಸಿ ಅವನೇ ನಾನಾ ರೀತಿಯಾದ ಬಣ್ಣ ಅಂಟಿಸಿ 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 ಕೊನೆಗೆ ಇದರ ಸಂಪರ್ಕದಿಂದ ಲಿಂಗ ದೇಹದಲ್ಲಿರತಕ್ಕಂಥ ಮೂರು ಗುಣಗಳು, ಮೂರು ಬಣ್ಣಗಳು ಫೇಡ್ ಔಟ್ ಆಗಿಬಿಡುತ್ತೆ. ಒನ್ ಫೈನ್ ಡೇ ಅವನೇ ಫೇಡ್ ಔಟ್ ಮಾಡ್ತಾನೆ. ಹೀಗೆ ಕರ್ಕೊಂಡು ಬಂದು 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 ಆ ಫೇಡ್ ಔಟ್ ಆದಾಗ ಲಿಂಗ ದೇಹ ಇದ್ದರೂ ಕೂಡ ನಮ್ಮ ಜ್ಞಾನ ಅದರೊಳಗೆ ಬರ್ತಾ ಇದ್ದರೂ ಕೂಡ ಈ ಮೂರು ಗುಣಗಳ ಅಂಟು, ಈ ಮೂರು ಗುಣಗಳ ಕಾರ್ಯವಾದ ಅಂದರೆ ಅದರಿಂದ ಬರುವಂಥ ಅಜ್ಞಾನ ಅಭಿಮಾನ ಯಾವುದು ಜೀವನಿಗೆ ಅಂಟಲ್ಲ, ಅಂಟ್ಲಿಕ್ಕಲ್ಲೇನಿರಲ್ಲ. ಜೀವನ ತಿಳುವಳಿಕೆ ಶುದ್ಧವಾಗಿ ಹೊರಗೆ ಬರ್ತಾ ಬರ್ತಾ ಬರುತ್ತೆ. ಕೊನೆಗೆ ಆ ಫೇಡ್ ಔಟ್ ಆದ ಪೇಪರನ್ನು ತೆಗೆದು ಹರಿದು ಹಾಕ್ತೀವಲ್ಲ, ಅದೇ ಥರ ಭಗವಂತ ಈ ಫೇಡ್ ಔಟ್ ಆಗಿರತಕ್ಕಂಥ ಯಾವುದು ಲಿಂಗ ದೇಹವನ್ನು ವಿರಜಾ ನದಿ ಸ್ನಾನದಿಂದ ತೆಗೆದು ಬಿಡುತ್ತಾನೆ, ಖಡ್ಗ ಪ್ರಹಾರದಿಂದ ತೆಗೆದು ಬಿಡುತ್ತಾನೆ. ನಂತರ ನಾವು ಶುದ್ಧವಾದ ಕಾಂತಿಯಿಂದ ಸಂತೋಷವಾಗಿ ಸದಾಕಾಲ ಭಗವಂತನ ಹತ್ರ ಇರಬಹುದು. ಇದು ವಿಶೇಷವಾದ್ದು. ಇದರಲ್ಲಿ ಈ ಜೀವನ ತಿಳುವಳಿಕೆ ಮೂರು ಗುಣಗಳ ಮೂಲಕ ಹೋಗುವಾಗ ಎಷ್ಟರವರೆಗೆ ಆ ಲೈಟ್ ತಂಪಾಗಿರುತ್ತೋ ಅಷ್ಟರವರೆಗೆ ಆ ಪೇಪರ್ ಫೇಡ್ ಆಗಲ್ಲ. ಯಾವಾಗ ಆ ಕಾಂತಿ ಬಿಸಿಯಾಗಿ ಬರುತ್ತೋ ಆವಾಗ ಫೇಡ್ ಔಟ್ ಆಗುತ್ತೆ. ಈ ಜೀವನ ತಿಳುವಳಿಕೆ ಅದು ಬಿಸಿಯಿಂದ ಕೂಡಿಕೊಂಡು ಬರೋದು ಅಂದರೆ ಏನು ಅಂದರೆ ತಾನು ಅಸ್ವತಂತ್ರ, ಭಗವಂತ ಸ್ವತಂತ್ರ, ಅವ ಮಾಡಿಸಿದರೆ ಹೊರತು ನನಗೇನೂ ಮಾಡಲಿಕ್ಕಾಗಲ್ಲ ಎಂಬ ಎಚ್ಚರ ಏನಿದೆಯಲ್ಲ ಆ ಬಿಸಿ, ಆ ಬಿಸಿ ತಮ್ಮ ತಿಳುವಳಿಕೆಗೆ ಮುಟ್ಟಬೇಕು. ದೇವ ಆ ಬಿಸಿಯನ್ನು ಕೊಟ್ಟು ಅದರ ಮೂಲಕ ನಮ್ಮ ತಿಳುವಳಿಕೆ ಮೂರು ಗುಣಗಳಲ್ಲಿ ಹರಿದು ಬಂದಾಗ ಅಂದರೆ ಅರ್ಥ ಏನು? ಸತ್ವಗುಣದ ಕಾರ್ಯ ನಡೀತಾ ಇರುತ್ತೆ, ರಜೋಗುಣದ ಕಾರ್ಯ ನಡೀತಾ ಇರುತ್ತೆ, ತಮೋಗುಣದ ಕಾರ್ಯ ಅದರಲ್ಲೇ ನಡೀತಾ ಇರುತ್ತೆ. ಇಂಟರ್ನಲ್ಲಿ ಜೀವನಿಗೆ ಒಳಗೊಂದು ಬಿಸಿ ಇದ್ದೇ ಇರುತ್ತೆ. ಏನಿರುತ್ತೆ ಅಂದರೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ನಾನಾಗಿ ಮಾಡಲಾರೆ. ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ ನಾನಾಗಿ ಏನೂ ಮಾಡಲಿಕ್ಕಾಗಲ್ಲ. ಕೃಷ್ಣ ಹೇಳಿದ ಮಾತೇ ಇದು, ಕೃಷ್ಣ ಹೇಳಿದ್ದೇ ಮಾತು, ನಾನಾಗಿ ಏನು ಮಾಡಲಿಕ್ಕಾಗಲ್ಲ, ಮಾಡಿಸಿದ್ದಕ್ಕೆ ಮಾಡ್ತಾ ಇದ್ದೇನೆ ಎನ್ನೋದು ಆ ಬಿಸಿಯಿಂದ ಕೂಡಿಕೊಂಡು ಆ ಲಿಂಗ ದೇಹದ ಕಾರ್ಯಗಳಲ್ಲಿ ನಮ್ಮ ತಿಳುವಳಿಕೆ ಪ್ರವಾಹ ಆಗ್ತಾ ಇದ್ದರೆ ಅವಾಗೇನಾಗುತ್ತೆ, ಆ ಲಿಂಗ ದೇಹದ ಮೂರು ಬಣ್ಣಗಳು ಯಾವುದು, ಸತ್ವಗುಣ ರಜೋಗುಣ ತಮೋಗುಣ, ಮೂರು ಫೇಡ್ ಔಟ್ ಆಗುತ್ತೆ. ಅದನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಯಾವತ್ ಸ್ಯಾತ್ ಗುಣವೈಷಮ್ಯಂ ತಾವತ್ ನಾನಾತ್ವಮಾತ್ಮನಃ ನಾನಾತ್ಮ ಆತ್ಮನೋ ಯಾವತ್ ಪಾರತಂತ್ರ್ಯಂ ತದೈವ ಹಿ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಸ್ವತಂತ್ರ, ಪರಮಾತ್ಮ ಸ್ವತಂತ್ರನಾದವ, ಕರ್ಮ ಬಂಧವಾನ್ ಜೀವ, ಈ ಕರ್ಮದ ಬಂಧ ಹೊಂದಿರುವಂಥವ ಯಾರು? ಜೀವ. ಈಶ್ವರಾತು ಪರಮಾರ್ಥತಃ ಭಿನ್ನ, ಸತ್ಯವಾಗಿ ದೇವರಿಂದ ಜೀವ ಭಿನ್ನನಾಗಿದ್ದಾನೆ. ಹಾ, ತೇನ ಜೀವೇನ, ಈ ಜೀವನಿಂದಾಗಿ ಪರಮಾತ್ಮ ಕಲ್ಯಾಣ ಗುಣ ಜಿಜ್ಞಾಸಯ, ದೇವರ ಕಲ್ಯಾಣ ಗುಣಗಳ ಜಿಜ್ಞಾಸ. ಅಂದರೆ ಹೇಗೆ, ಇವ ಸ್ವತಂತ್ರ, ಇವನೇ ಹೀಗೆ ಮಾಡಿಸ್ತಾ ಇದ್ದಾನೆ, ಹೀಗೆ ಮಾಡಿಸ್ತಾ ಇದ್ದಾನೆ, ಹೀಗೆ ಮಾಡಿಸ್ತಾ ಇದ್ದಾನೆ ಅಂತ ನಮ್ಮಿಂದ ಸತ್ವಗುಣದ ಕಾರ್ಯ, ರಜೋಗುಣದ ಕಾರ್ಯ, ತಮೋಗುಣದ ಕಾರ್ಯ ಮೂರು ನಡೆಯುವಾಗ ಒಳಗೆ ಸ್ವಾಮಿ ಇಂಥ ಕಲ್ಯಾಣ ಗುಣ ಪರಿಪೂರ್ಣ, ನನ್ನಿಂದ ಹೀಗೆ ಮಾಡಿಸ್ತಾ ಇದ್ದಾನೆ, ಹೀಗೆ ಮಾಡಿಸ್ತಾ ಇದ್ದಾನೆ ಅಂತ ಒಳಗೊಳಗೆ ಬರ್ತಾ ಬಂದಾಗ ಅದರಿಂದ ಕರ್ಮಬಂಧ ಪರಿಹರ್ತವ್ಯ. ವಿಶೇಷವಾಗಿ ಇದರಿಂದ ಕರ್ಮಬಂಧ ಹೋಗುತ್ತೆ ಅಂದರು. ಹಾ, ಇಲ್ಲಿ ಹೇಳುತ್ತಾ ಬರ್ತಾ ಇದ್ದಾರೆ, ಇದಕ್ಕೆ ವಿರೋಧಿಯಾಗಿ ಒಂದು ಪೂರ್ವಪಕ್ಷ ಬರ್ತಾ ಇದೆ. ಆ ಪೂರ್ವಪಕ್ಷವನ್ನು ಅನುವಾದ ಮಾಡಿ ಅದನ್ನು ವಿಶೇಷವಾಗಿ ನಿಗ್ರಹ ಮಾಡುತ್ತಾರೆ. ಯಾಕಿದು ಪೂರ್ವಪಕ್ಷ, ಅದನ್ನು ಅನುವಾದ ಯಾಕೆ, ಅದನ್ನು ನಿರಾಸ ಮಾಡುವುದು ಯಾಕೆ ಅಂದರೆ ಹೇಳ್ತಾ ಇದ್ದಾರೆ, ಯಾವತ್ ಸ್ಯಾದು ಗುಣವೈಷಮ್ಯಂ ತಾವನ್ ನಾನಾತ್ವಮಾತ್ಮನಃ ಅಂತ ಒಂದು ಮತ ಬರ್ತಾ ಇದೆ. ಏನದು? ದೇವ ಜೀವ ಅಂತ ಬೇರೆ ಬೇರೆ ನಾನ, ಇದು ಈ ಮತದ ಸರಿಯಾದ ತಿಳುವಳಿಕೆ ಬೇಕು. ಅಲ್ಲೂ ಮತ್ತು ಪ್ರಶ್ನೆ, ಯಾವುದೋ ಮತ ಏನೋ ಹೇಳಿಕೊಂಡ್ರೆ ನಮ್ಗೆ ಯಾಕೆ, ನಮ್ದು ನಾವು ಆ ಹೇಳ್ಕೊಂಡು ಹೋಗ್ಬೋದಲ್ವಾ ಅಂದರೆ ಅಲ್ಲ. ಈಗ ನೋಡಿ, ಈ ಪ್ರಶ್ನೆ ನಮ್ಮವರಲ್ಲಿ ತುಂಬ ಬರ್ತಾ ಇದೆ. ಆಚಾರ್ಯರು ಸಿದ್ಧಾಂತ ಅಂತ ಮಾಡುವಾಗ ಮಧ್ವಾಚಾರ್ಯರು ಅನೇಕ ಮತಗಳ ನಿರಾಕರಣೆ ಮಾಡಿದ್ದಾರೆ. ಇದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ ಅಂತ ತೋರ್ತಾ ಇದ್ದಾರೆ. ಅದ್ಯಾಕೆ ಮಾಡಬೇಕು? ಯಾರ್ದು ಹೆಂಗಿದ್ರೆ ನಮಗೇನು, ನಮ್ದು ನಾವು ಮಾಡಿಕೊಂಡು ಹೋದರೆ ಸಾಕಲ್ಲ. ಹಾ, ಈಗ ನೀವಿದ್ದೀರಾ, ನಿಮ್ಮ ಮಗು ಕೂತಿದೆ, ಮಗುವಿಗೆ ನೀವೇನೋ ಹೇಳಬೇಕು ಅಂತ ಹೊರಟಿದ್ದೀರಾ, ಇನ್ನ ಹೇಳಿಲ್ಲ. ಅಷ್ಟರೊಳಗೆ ಒಂದು 10 ಜನ ಒಬ್ಬೊಬ್ಬರು ಬಂದು ನಿಮ್ಮ ಮಗುವಿಗೆ ನೀವು ಏನು ಹೇಳಬೇಕು ಅಂತಿದ್ದೀರೋ ಅದಕ್ಕೆ ವಿರುದ್ಧವಾಗಿಯೇ 10 ಜನ ಹೇಳಿದ್ರು. ಸರಿ ಇರಲಿ, ಅವ್ರದ್ದೇನು ಅಂತ ಹೇಳಿದರೆ ಹಾಗಲ್ಲ. ಈ ವಸ್ತು ಅಂತಿದ್ರೆ, ಒಂದು ವಸ್ತು ಅಂತಿದ್ರೆ ಅದು ಒಂದು ರೀತಿಯಾಗಿರ್ಬೇಕು, 2-3 ರೀತಿಯಾಗಿರ್ಲಿಕ್ಕೆ ಸಾಧ್ಯವ? ಒಂದು ವಸ್ತು ಇದ್ರೆ ಕಪ್ಪು ಇರಬೇಕು, ಬಿಳಿ ಇರಬೇಕು, ಏನೋ ಇರಬೇಕು. ಕಪ್ಪು ಇದ್ದು ಬಿಳಿ ಇದ್ದು ಎಲ್ಲ ಏಕಕಾಲದಲ್ಲೆಲ್ಲ ಆಗುತ್ತಾ? ಆಗಲ್ಲಲ್ಲ. ಕಪ್ಪಿದ್ರೆ ಬಿಳಿ ಅಲ್ಲ, ಬಿಳಿ ಇದ್ರೆ ಕಪ್ಪಲ್ಲ. ಎದರ್ ದಿಸ್ ದಟ್. ಅಂಥ ಕಾಲಕ್ಕೆ ಒಂದು ವಸ್ತುವಿನ ಕುರಿತೇ ಅದು ಇಲ್ಲದ ರೀತಿಯಲ್ಲಿ, ಅದು ಯಾವ ರೀತಿಯಲ್ಲಿದೆಯೋ ಆ ರೀತಿಯಲ್ಲಿ ಹೇಳದೆ ಬೇರೆ ಬೇರೆ ತಪ್ಪು ತಪ್ಪಾಗಿ ಒಂದು 20 ಜನ ಬಂದು ಹೇಳಿದರೆ ಯಾರಿಗೆ? ನಿಮ್ಮ ಮಗುವಿಗೆ ಹೇಳಲಿಕ್ಕೆ ಬಂದಾಗ ಗೊತ್ತಿದ್ದಂಥ ನೀವು, ವಸ್ತುವು ಬೇರೆನೇ ಇದೆ, ಇವರು ಹೇಳಿದ್ದೆಲ್ಲ ಬೇರೆನೇ ಇದೆ ಅಂತ ಗೊತ್ತಿರುವಂಥ ನೀವು ಏನು ಮಾಡ್ತೀರಾ, ನಿಮ್ಮ ಮಗುವಿಗೆ ಏನು ಹೇಳ್ತೀರಾ? ಅವರೆಲ್ಲ ಹೇಳಿದ್ದು ಹೇಳ್ಕೊಂಡು ಹೋಗ್ಲಿ, ಮಗುವಿಗೆ ನಾನು ಹೇಳೋದು ಹೇಳಿದ್ರೆ ಸಾಕಪ್ಪ ಅಂತ ಹೇಳ್ತೀರಾ? ಅವಾಗೇನಾಗತ್ತೆ, ಮಗುವಿಗೆ 20 ಜನ ಹೇಳಿದ್ದರಲ್ಲಿ ನೀವು 21ನೇವರಾಗ್ತೀರ. ಮಗುವಿನ ತಲೆ ಕೆಟ್ಟಿರುತ್ತೆ, ಮೊದಲೇ ಒಂದು 20 ಜನ ಹೇಳಿದ್ದಕ್ಕೆ 20 ರೀತಿಯಲ್ಲಿ, ನೀವು ಹೇಳಿದ್ದಕ್ಕೆ 21ನೇ ರೀತಿಯಲ್ಲಿ ಕೇಳಿ ತಲೆ ಬಾತ್ ಹೋಗುತ್ತೆ. ಅದಕ್ಕೆ ಮಗುವಿನ ಹಿತೈಷಿಯಾದ ತಾಯಿ ಏನು ಮಾಡ್ತಾಳೆ ಅಂದರೆ, ತಾನು ತಿಳುವಳಿಕೆಯನ್ನು ಕೊಡಲಿಕ್ಕಿಂತ ಮೊದಲು ಈ ಮಗುವಿಗೆ ತಪ್ಪು ತಿಳುವಳಿಕೆ ತುಂಬ ಬಂದಿದೆಯಲ್ಲ, ಅದನ್ನು ತೆಗಿತಾಳೆ. ನೋಡಮ್ಮ, ಅದು ಅವರು ನೋಡಿದ್ಯಾ, ಅದನ್ನು ತಿಳ್ಕೊಂಡಿದ್ದೆಲ್ಲ, ಅದು ಹೇಗೆ ನೋಡು ಅಂತ ಸರಿಯಾಗಿ ಹೇಳಿದರೆ ಮಗುವೇ ಹೇಳುತ್ತೆ ಹೌದು ಇದು ಅಲ್ಲ. ಹಾಗೆ 21 ಅಭಿಪ್ರಾಯವನ್ನು ನೋಡಿ, ಈಗ ನೋಡು ಇದು ನೋಡು ಇದು ನೋಡು ಮಗುವಿಗೆ ಹೇಳಿಕೊಟ್ರೆ ಮಗು ಎಲ್ಲವನ್ನ ನೋಡಿ, ಇಲ್ಲಮ್ಮ ಇದು ಯಾವುದು ಸರಿಯಲ್ಲ. ಹೌದಾ, ಈಗ ಒಂದು ಹೇಳ್ತೇನೆ ನೋಡು ಅಂಥೇಳಿ ತಾನು ಇದ್ದದ್ದನ್ನು ವಿತ್ ರೀಸನಿಂಗ್, ಕರೆಕ್ಟ್ ರೀಸನಿಂಗ್, ಕರೆಕ್ಟ್ ಪ್ರೂಫ್ ಅದಕ್ಕೆ ಕೊಟ್ಟರೆ ಅವಾಗ ಮಗು ಹಾ ಇದು ಚೆನ್ನಾಗಿದೆ ಕರೆಕ್ಟ್. ಅವಾಗ ಆ ಮಗುವಿನ ಮುಖದಲ್ಲಿ ಬರುವಂಥ ಸಂತೋಷ ನೋಡಿ ತಾಯಿ ಸಂತೋಷ ಪಡ್ತಾಳಲ್ವ, ಅದೇ ಕೆಲಸ ಮಧ್ವಾಚಾರ್ಯರು ಮಾಡಿತ್ತು. ಸಜ್ಜನರು ಅವರಿಗೆ ಇರೋ ಭಗವಂತನ ಕುರಿತು 21 ಜನ ಬೇರು 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 ಬೇರಾಗಿ ಹೇಳ್ತಾ ಬಂದರು, ಭಗವಂತನ ಕುರಿತು, ಜೀವನ ಕುರಿತು. ಆವಾಗ ಆಚಾರ್ಯರು ಬಂದರು, ಎಲ್ಲವನ್ನ ಹೇಳಿದರು, ಎಲ್ಲ ನಿರಾಕರಣೆ ಆಯಿತು. ಅದರಲ್ಲಿ ಪ್ರಧಾನ ಯಾವುದು ಅಂದರೆ, ಅದನ್ನು ತೆಗೆದು ಬಿಟ್ಟರೆ ಎಲ್ಲ ತೆಗೆದಂತೇನೆ ಅಂಥದ್ದು ಒಂದು ಉಳಿತು ಲಾಸ್ಟ್ ಒನ್. ಅದರ ಕುರಿತು ಹೇಳ್ತಾ ಬರ್ತಾರೆ, ಏನು ಆಚಾರ್ಯರಲ್ಲ ವೇದವ್ಯಾಸರು ಭಾಗವತದಲ್ಲಿ ವಿಶೇಷವಾಗಿ ಅದನ್ನು ತೆಗೆದುಹಾಕಿದ್ದು. ಸೊ ಆ ಒಂದು ತತ್ವ ಅಂದ ತತ್ವ ಅಂತಲ್ಲ, ಅದರ ಆಲೋಚನೆ ಎಂಥದ್ದು, ಅದರಲ್ಲಿ ಚೈತನ್ಯ ಬ್ರಹ್ಮ ಅಂತ ಒಂದೇ ಇರೋದು, ಬ್ರಹ್ಮ ಅಂತ ಇರೋದು ಒಂದೇ, ಒಂದೇ ಇರೋದು ಅಂದ್ರೇನು ಬೇರೆ ಇನ್ಯಾವುದು ಇಲ್ಲ, ಇರೋದು ಬ್ರಹ್ಮ ಅಷ್ಟೇ, ನಥಿಂಗ್ ಎಲ್ಸ್. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ. ಅಲ್ಲ, ಬ್ರಹ್ಮ ಈ ಜಗತ್ತೆಲ್ಲ ಸುಳ್ಳು ಅಂದರೆ ಈ ಜೀವರು ಅಂತ ನಾವೆಲ್ಲ ಇದ್ದೀವಲ್ಲ, ನಮ್ಮ ಪರಿಸ್ಥಿತಿ ಏನು? ಅವಾಗ ಹೇಳಿದರು, ಜೀವೋ ಬ್ರಹ್ಮೈವ ನಾಪರಃ. ಈ ಬ್ರಹ್ಮ ಇದ್ದಾನಲ್ವಾ, ಈ ಬ್ರಹ್ಮನಲ್ಲೇ ತುಂಡು 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 ತುಂಡಾಯಿತು, ಆ ತುಂಡುಗಳೇ ನಾನಾ ಅಂದರೆ ಬ್ರಹ್ಮನಲ್ಲಿ ನಾನಾತ್ವ ಅಂದ್ರೇನು ಅಂದರೆ ನಾನಾ ರೀತಿಯಲ್ಲಿ ಅಂದರೆ ಇದೊಂದು 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 ಡಿಫರೆಂಟ್ ಡಿಫರೆಂಟ್ ಪಾರ್ಟ್ಸ್. ಆ ಡಿಫರೆನ್ಸ್ ಬಂತಲ್ಲ, ಡಿಫರೆಂಟ್ ಪಾರ್ಟ್ಸ್ ಆರ್ ಡಿಫರೆನ್ಸ್ ಇನ್ ಬಿಟ್ವೀನ್ ದೆಮ್, ಅದೇನು ಬಂದಿದೆಯಲ್ಲ. ಹಾಂ, ಇವಾಗ ಏನಾಯಿತು, ಅವರೇನು ಹೇಳ್ತಾ ಇದ್ದಾರೆ ಅಂದರೆ, ಈ ಬ್ರಹ್ಮ ಅಂತ ಇರೋದು ಒಂದು, ಅದಕ್ಕೆ ಅಜ್ಞಾನದ ಅಜ್ಞಾನ ಅಥವಾ ಅವಿದ್ಯೆಯ ಅಂಟು ಬಂದಿದೆ, ಅವಿದ್ಯೆಯ ಅಂಟು ಬಂದಿದೆ. ಅದರಿಂದ ಏನಾಗಿದೆ, ಈ ಬ್ರಹ್ಮನಲ್ಲಿ ಅವಿದ್ಯೆ ಈ ಮುಟ್ಟಿದ್ದಕ್ಕೆ ಬ್ರಹ್ಮ ಚಿಕ್ಕ 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 ಪಾರ್ಟಿಕಲ್ಸ್ ಆದ, ಅದರ ಸುತ್ತೂ ಅಜ್ಞಾನ 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 ಅಜ್ಞಾನ. ಅಂದರೆ ಹೇಗೆ ನೀವು ಈ ಸೋಪ್ ವಾಟರಿಂದ ಉಫ್ ಅಂದಾಗ ಬಬಲ್ 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 ಬರುತ್ತಲ್ಲ, ಆ ಥರ ಬ್ರಹ್ಮನಿಂದ ಬಂದ ಬಬಲ್ಸ್ ಯಾವುದೆಲ್ಲ ಈ ಜೀವರಾಶಿಗಳು. ಸೊ ಮುಂದೇನು ಅಂದರೆ, ಯದ್ಯಪಿ ಜೀವರ ಒಳಗಿರೋದು ಬ್ರಹ್ಮನೇ, ಬ್ರಹ್ಮನೇ ಇರೋದು, ಜೀವ ಅಂದರೆ ಬ್ರಹ್ಮನೇ, ಆದರೆ ಸುತ್ತು ಅಜ್ಞಾನ ಅದರಿಂದ ಆದ ಈ ಶರೀರ ಇವೆಲ್ಲ ಇರೋದರಿಂದ ಇವನನ್ನು ಜೀವ 1 ಜೀವ 2 ಜೀವ 3 ಜೀವ 4 ಜೀವ 5 ಅಂತ ಈ ರೀತಿ ಬರ್ತಾ ಇದೆ. ಅಂದರೆ ಏನಾಯಿತು, ನಾನಾ ಡಿಫರೆಂಟ್ 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 ಆ ಡಿಫರೆನ್ಸ್ ಬಂದಿದೆ. ಆ ಡಿಫರೆನ್ಸ್ ಒಂದೇ ಬ್ರಹ್ಮ ಎಲ್ಲ ಕಡೆ ಇಡೋದು, ಎಲ್ಲ ಕಡೆ ಇರೋದು ಜೀವ ಅಂದರೆ ಬ್ರಹ್ಮನೇ. ಮತ್ತು ಡಿಫರೆನ್ಸ್ ಬರಲಿಕ್ಕೆ ಕಾರಣ ಏನು? ಸುತ್ತಿರೋ ದೇಹಗಳು, ಸುತ್ತಿರೋ ದೇಹಗಳು. ಸೊ ಇವಾಗ ಸಾಧನೆ ಅಂದರೆ ಏನು? ಶಾಸ್ತ್ರ ಏನು ಹೇಳ್ತಾ ಇದೆ? ನಿಮ್ಮ ಸುತ್ತೂ ಇರುವ ಈ ಅಜ್ಞಾನದ ಪೊರೆ ಏನಿದೆಲ್ಲ ಇದು, ಅದು ಹೊರಟೋದರೆ ಉಳಿಯೋದೇ ಬ್ರಹ್ಮ. ಎಲ್ಲ ಬ್ರಹ್ಮನೇ ಉಳಿತಾರೆ, ಎಲ್ಲ ಹೋಗಿ ಮೂಲ ಬ್ರಹ್ಮನಲ್ಲಿ ಸೇರ್ಕೊಂಡ್ಬಿಡುತ್ತಾರೆ. ಇದೊಂದು ಮತ. ಅದರಲ್ಲೂ ಮತ್ತು ಅದೇ ಬ್ರಹ್ಮನಿಗೆ ಅಜ್ಞಾನ ಅಂತ ಸ್ಪರ್ಶ ಅಲ್ಲದೆ ಅವಿದ್ಯಾ ಅಂತ ಇನ್ನೊಂದು ಸ್ಪರ್ಶ. ಅದಾದಾಗ ಅದೊಂದು ಪಾಟ್ 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 ಬಂತು. ಅದು ಯಾವುದು ಅಂದರೆ ಜೀವ ಅಲ್ಲ. ಯಾವುದದು ಅಂದರೆ ಕೃಷ್ಣ, ರಾಮ, ನರಸಿಂಹ ಮೊದಲಾದ ದೇವರು ಅಂತ ಕರೆಸಿಕೊಳ್ಳುವ ಪಾರ್ಟ್ ತಯಾರಾಯಿತು. ಹೌದಾ? ಅದರಲ್ಲೂ ಆ ಒಳಗಿರೋದು ಬ್ರಹ್ಮನೇ, ಸೇಮ್ ಮೂಲ ಬ್ರಹ್ಮ. ಸುತ್ತ ಇರುವಂಥ ಈ ಅವಿದ್ಯೆಯಿಂದ ಶರೀರಗಳು ಬಂತು. ಅದಕ್ಕೆ ಪ್ರತ್ಯೇಕ ಪ್ರತ್ಯೇಕ ರಾಮ, ಕೃಷ್ಣ, ನಾರಾಯಣ ಅಂತ ಸಪರೇಟ್ ಆಗಿ ಎಂಟಿಟಿ ಬಂತು. ಈಗ ಅಲ್ಲೂ ಆ ಸುತ್ತಿರುವ ಅವಿದ್ಯೆ ಹೋಗಿಬಿಟ್ರೆ ಉಳಿದ ಬ್ರಹ್ಮ ಬ್ರಹ್ಮನಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಹೌದು, ಇದೇ ಮೂಲ ಸಿದ್ಧಾಂತ ಅಂತ ಹೊರಟಿದೆ. ಅದನ್ನು ಭಾಗವತಕಾರರಾಗಿರತಕ್ಕಂಥ ವೇದವ್ಯಾಸರೇ ಖಂಡನ ಮಾಡ್ತಾ ಬರ್ತಾರೆ. ಯಪ್ಪ, ತುಂಬ ಟಫ್ ಆಯ್ತಪ್ಪ, ಭಾಗವತ ಇಷ್ಟು ಟಫ್ ಆಗಿರುತ್ತೆ ಅಂತ ನಾವು ಅಂದುಕೊಂಡಿಲ್ಲ. ಅಂದರೆ ಇದ್ದದ್ದು ಯಾವಾಗಲೂ ರಿಯಾಲಿಟಿ ಏನಿದೆ ಅದು ಸ್ವಲ್ಪ ಒಳಗೆ ಹೋಗುವುದು ಕಷ್ಟ, ಆದರೆ ಕಳಿಸಿದರೆ ಹೋಗ್ತದೆ. ಪೆನ್ಸಿಲಿನ್ ಇಂಜೆಕ್ಷನ್ ಇದಂತಿರುತ್ತೆ, ಆಯಿಲ್ ಇಂಜೆಕ್ಷನ್. ನಾರ್ಮಲ್ ಟಿಟ್ನಿ ವ್ಯಾಕ್ಸಿನ್ ತೊಗೊಂಡ ನೀವು ಹೋಗಿ ಕೂಡೋಷ್ಟೊತ್ತಿಗೆ ಅವನಿಗೆ ಕೊಡ್ತಾನೆ ಅನ್ನೋದು, ಹೀಗೆ ಹೀಗೆ ನೋಡೋಷ್ಟೊತ್ತಿಗೆ ಕೊಟ್ಟಾಗಿರುತ್ತೆ, ಚಿಕ್ಕದು ಪಟ್ ಅಂತ ಹೋಗಿಡುತ್ತೆ. ಇದು ಹಾಗಲ್ಲ, ಇನ್ನೊಂದು ಆಯಿಲ್ ಇಂಜೆಕ್ಷನ್ ಇರುತ್ತೆ. ಅದು ಇದು ಇರೋದು ಇಡ್ ದೊಡ್ಡ ಟ್ಯೂಬಲ್ಲಿ ಬರುತ್ತೆ, ದಪ್ಪನ ಸೂಜಿ, ಆ ತಕ್ಕಂತೆ ಚುಚ್ಚಿದ ಮೇಲೆ ಅವನು ನಿಧಾನ ಕೊಡ್ತಾನೆ. ಫಾಸ್ಟಾಗಿ ಕೊಟ್ಟರೆ ಕೈ ದಪ್ಪಕ್ಕಾಗ್ಬಿಡುತ್ತೆ, ನಿಧಾನ ಕೊಡಬೇಕು. ನಿಮಗಿರೋ ನೋವಿಗಿಂತ ಇಂಜೆಕ್ಷನ್ ತಗೊಂಡು ನೋವೇ ಜಾಸ್ತಿ ಇರುತ್ತೆ, ಆದರೆ ನಿಮ್ಮ ರೋಗವನ್ನು ಕತ್ತರಿಸಿ ಹಾಕುತ್ತದೆ, ರೋಗವನ್ನು ಕತ್ತರಿಸಿ ಹಾಕುತ್ತೆ. ಈ ಚಿಕ್ಕ ಚಿಕ್ಕ ಇಂಜೆಕ್ಷನ್ಸ್ ಒಂದು 40 ತಗೊಂಡ್ರು ಇವೆಷ್ಟೇ, ಅದು ಒಂದು ಸಾಕು. ಅದೇ ಥರ ನಮ್ಮ ಈ ಸಂಸಾರದ ಒಳಗಿರುವ ನಾನಾ ಈ ಕಷ್ಟಗಳಿಗೆ ಕಾರಣವಾದ ರೋಗ ಹೋಗಬೇಕಾದರೆ ಏಕಾದಶ ಸ್ಕಂಧದ ಇಂಜೆಕ್ಷನ್ ಬೇಕೇ ಬೇಕು. ಇವಾಗ ಬೇಡ ಅಂದ್ಕೊಂಡ್ರೂ ಮುಂದೆ ಬೇಕೇ ಬೇಕು. ಇದು ತಗೊಂಡ್ರೇನೆ ನಿಮಗೆ ಪರ್ಮಿಷನ್ ಮೇಲಕ್ಕೆ ಹೋಗಲಿಕ್ಕೆ. ಇದು ಕಂಪಲ್ಸರಿ ಪೇಪರ್, ಅಟೆಂಡ್ ಮಾಡಲೇಬೇಕು. ಹರಿಕಥಾ ಅಮೃತ ಸಾರ್ ಚೆನ್ನಾಗಿದೆ, ಅದೇನೋ ಚೆನ್ನಾಗಿರುತ್ತೆ, ಪದ್ಯಗಳು ಸರ್ 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 ಬರ್ಕೋಬೋದು, ಅದರಿಂದ ತುಂಬ ಜನ ಸೇರ್ತೀವಿ. ಈ ಭಾಗವತ ಯಪ್ಪ ಯಾರು ಕೇಳ್ತಾರೆ, ಅದು ಗಂಟೊತ್ತು ಕೇಳಬೇಕು ಅಂದರೆ ತುಂಬ ಕಷ್ಟ ಆಗತ್ತೆ ಅಲ್ವಾ? ಅದಕ್ಕೆ ಹೇಳಿದರು, ಅದೇ ನೋಡ್ತಾ ಇರ್ತೀವಲ್ಲ ಭಾಗವತಕ್ಕೆ, ಅದು ಹರಿಕಥಾಮೃತಸಾರಕ್ಕೆ ತುಂಬ ಜನ ಬರ್ತಿರ್ತಾರೆ. ಭಾಗವತಕ್ಕೆ ಬರೋದು ಕಷ್ಟ, ಬಂದರೂ ನಿಲ್ಲೋದು ಕಷ್ಟ. ಯಾಕೆ? ತುಂಬ ಟೈಟ್ ಒಳಗೆ ಹೋಗ್ತಾ ಇದ್ದರೆ ಯಪ್ಪ ಕಾನ್ಸಂಟ್ರೇಷನಿಂದ ಕೇಳಬೇಕಿದು, ಚೂರು ತಪ್ಪಿತ ಅರ್ಥ ಹೋಗ್ಬಿಡುತ್ತೆ. ಎಲ್ಲಿ ಬಂದಿತ್ತೋ ಅಂದರೆ ಹೇಳ್ತಾರೆ, ಇದೇ ಭಾಗವತವನ್ನೇ ನಮ್ಮ ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ, ಅದು ಅಷ್ಟೇ ಟೈಟೆ, ಲೂಸಾಗಿ ಕನ್ನಡದಲ್ಲಿ ಹೇಳಿದ್ದಕ್ಕೆ ಹಕ್ಕ ಅಣಿಸ್ತಾ ಇದೆ. ನಿಜವಾಗಿ ಇವತ್ತು ಪದ್ಯ ಬಂದಿತ್ತಲ್ಲ, ಹೇಗೆ ಆಳವಾಗಿ ಹೋಗ್ಬಿಡ್ತಾರೆ. ಇದೇ ಹೇಳ್ತಾ ಇಲ್ಲಿ ಬರ್ತಾ ಇದ್ದಾರೆ. ಬಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇದನ್ನು ಇನ್ನಷ್ಟು ನಾಳೆ ವಿಸ್ತಾರವಾಗಿ ನೋಡೋಣ. ಒಂದಂತೂ ಸತ್ಯ, ಬಡಿಸೋರ ಮೇಲೆ ತಿನ್ನೋರು ಊಟ, ಅದೇನು ಬೇಕಾದರೂ ಅಡುಗೆ ಇರಲಿ, ನಮಗೆ ಹೇಗೆ ಬಡಿಸ್ಬೇಕೋ ಆ ಥರ ಬಡಿಸಿ ತಿನ್ನೋದು ಹೇಳ್ಕೊಟ್ಬಿಟ್ರೆ, ಈ ಪದಾರ್ಥ ಇದ್ದರೆ ಏನಂತೆ ತಿನ್ನೋದು ನಮ್ಗೆ ಗೊತ್ತಾಗ್ಬಿಟ್ರೆ, ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ಒಳ್ಳೆ ರುಚಿ ಆಗುತ್ತೆ. ಖಾರ ಇತ್ತಪ್ಪ, ಖಾರ ಇತ್ತು. ಬಡಸೋರೆ ಏನು ಮಾಡ್ತಾರೆ, ನಿಮ್ಮ ಮುಖ ನೋಡಿದ ಕೂಡಲೇ ಊಟ ಕೂತಾಗ ಹಾ ಅಂದ ಕೂಡಲೇ ಅವ್ರಿಗೆ ಅರ್ಥ ಆಗತ್ತೆ, ಓಹೋ ಏನೋ ವಿಶೇಷ ಇದೆ ಅಡುಗೆಯಲ್ಲಿ ಅಂತ. ಅವಾಗ ಏನು ಮಾಡ್ತಾರೆ, ತುಪ್ಪ ತಂದು ಅವರೇ ಸುರಿತಾರೆ. ಸುರಿದಾಗ ಅದು ಹಾಕ್ಕೊಂಡ್ರೆ ಹಾ ನಂಗೊಂದು ಸಂಶಯ, ಬಿಸಿಬೇಳೆ ಬಾತು ತುಂಬ ಖಾರ ಆಯಿತು, ಹಾ ಅಂತ ಇದ್ದೀರ, ತುಪ್ಪ ಸುರಿದ್ರು, ಇವಾಗ ಇಲ್ಲ, ಖಾರ ಎಲ್ಲಿಗೆ ಹೋಯಿತು, ಅದೃಶ್ಯ ಆಯಿತಾ, ಖಾರ ಇಲ್ಲದೇನೆ ಆಯಿತಾ? ಇಲ್ಲ, ಬಿಸಿಬೇಳೆ ಬಾತಲ್ಲಿ ಖಾರ ಇದ್ದೇ ಇದೆ, ತುಪ್ಪದಿಂದಾಗಿ ಖಾರ ನಾಲಿಗೆ ಗೊತ್ತಾಗ್ತಾ ಇಲ್ಲ, ಒಳಗೆ ಖಾರ ಹೋಗ್ತಾನೆ ಇದೆ, ನಾಲಿಗೆ ಸಂತೋಷವಾಗಿದೆ. ಹೌದ್ ತಾನೆ, ಅದೇ ಕೆಲಸ ಇಲ್ಲಿ ಮಾಡುತ್ತೆ. ಹೇಗೆ ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ, ಟಫು ಎಂಬ ಖಾರ ಬಂದಾಗ ಸುಲಭವಾಗಿ ವಿತ್ ಎಕ್ಸಾಂಪಲ್ ಬಿಡಿಸಿ ಹೇಳಿದರೆ, ಭಾಗವತ ಅಲ್ಲ ಎಂಥ ಕಠಿಣ ಗ್ರಂಥ ಆದರೂ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಅದು ಹೇಳೋರ ಮೇಲೆ ಹೋಗುತ್ತೆ, ಕೇಳೋರ ಆಸಕ್ತಿ ಮೇಲೆ ಹೋಗುತ್ತೆ. ಹೌದ್ ತಾನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೆ ರುಕ್ಮಿಣೀಶ ವಿಜಯವನ್ನು ನೋಡೋಣ.